ಒಂದು ಹೆಬ್ಬೆರಳು ಗಾತ್ರದ ಬನ್ನಿ ನನ್ನ ಉದರದಲ್ಲಿ ಯಾವಾಗಲೂ ಕೂಡ ಜ್ವಲಿಸ್ತಾ ಇರ್ತದೆ. ಅದು ಕೆಟ್ಟ ಸಾಮರ್ಥ್ಯ ಅಂತ ಕೇಳಿದರೆ 200 ಬಾಳೆಹಣ್ಣು 300 ಬಾಳೆಹಣ್ಣು ಅಲ್ಲ, ವಿಶ್ವದ ಹಂಚ ವಿತ್ತ, ಜಗತ್ತನ್ನೇ ಸುಡೋ ಶಕ್ತಿ ಅದಕ್ಕಿದೆ. ಆದ್ದರಿಂದ ನನ್ನ ಎಲ್ಲ ಜೀರ್ಣ ಆಯಿತು, ನಿನ್ನ ಹೊಟ್ಟೆ ದಪ್ಪಾಗೋ ಪ್ರಸಂಗನೇ ಇಲ್ಲ. ಜೀರ್ಣ ಆಗಲಿಕ್ಕೆ ಒಂದೇ ಕಾರಣ, ಅಲ್ಲಿದ್ದಿರ್ತಾನೆ ದಪ್ಪಾಗಲಿಕ್ಕೆ, ಎಲ್ಲ ಇದಾಯಿತು ಹಾಗಿದೆ ಅಂತ ಹೇಳಿದ್ರಂತೆ. ವೃಕೋದರ ಅಂದ್ರೆ ಈ ನಮ್ಗೆ ಅರ್ಥ ಆಗ್ತದೆ. ಇವತ್ತು ವೃಕೋದರ ಭೀಮಸೇನ ದೇವರು ಬಂಡಿ ಅನ್ನವ ಉಂಡಿತು ಕೂಸು, ಅದನ್ನ ನೋಡ್ರೆ ಅದೇ ಭೀಮಸೇನೆ ಮಧ್ವಾಚಾರ್ಯರು ಕನ್ಫರ್ಮ್ ಆಗ್ತದೆ. ಈ ಕಲಿಯುಗದಲ್ಲಿ ಯಾರು ಹಾಗೆ ತಿಂದಿಲ್ಲ, ತಿಲ್ಲಕೋದರೆ ಯಾರು ಬದುಕೋದೇ ಇಲ್ಲ ಎಂದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರು ಸಾಕ್ಷಾತ್ ಭೀಮಸೇನ. ಒಳ್ಳೆ ಮಾತದು ಒಂದು. ನಮಗೆ ಪ್ರಶ್ನೆ ಶುರುವಾಗ್ತದೆ ಇಂತಹ ಪ್ರಕಾರ, ಇದೇ ನೀವು ಏನೋ ಹೇಳಿದ್ರು ಕೇಳಿದ್ರು ನಾವೇ ನಂಬಬೇಕನ್ನೆಲ್ಲ ಕೂಡ. ಅಷ್ಟು ತಿಂದ ಮೇಲೂ ಕೂಡ ಹೊಟ್ಟೆ ದಪ್ಪಾಗ್ಲಿಂದ ಹಾಗೆ ನಂಬೋದು ನಾವೀಗ. ದೇವರು ನಮಗೆ ಎರಡು ಕೊಟ್ಟಿದ್ದಾರೆ, ಒಂದು ಹೊಟ್ಟೆ ಒಂದು ತಲೆ, ಒಂದು ಹೊಟ್ಟೆ ಒಂದು ತಲೆ. ಆ ಹೊಟ್ಟೆ ತಿಂದಾಗೆಲ್ಲ ದೊಡ್ಡದಾಗ್ತಾ ಹೋಗ್ತದೆ, ತಲೆ ತಿಳಿದು ಎಷ್ಟಿರೋದು ಹಾಗೆ ಇರ್ತದೆ. ಇದು ಬಹಳ ಆಶ್ಚರ್ಯ. ಮತ್ತೆ ಎಮ್ಮೆ ಓದಿದ್ದಾನೆ, ಬಿ ಎ ಓದಿದ ತಲೆ, ಅದೇ ಸರಿ ತಲೆ ಬೇರೆ ಯಾರು ನೋಡೋದಿಲ್ಲ, ತಲೆ ಅಷ್ಟೇ ಇರ್ತದೆ ಹೊರತು ತಲೆ ಚೇಂಜ್ ಆಗೋದಿಲ್ಲ. ದೇವರು ಮ್ಯಾಜಿಕ್ ತೋರಿಸ್ತಾನೆ, ತಲೆ ಸೈಜ್ ಬೇರೆ ಆಗೋದಿಲ್ಲ, ಹೊಟ್ಟೆ ಸೈಜ್ ಬೇರೆ ಆಗ್ತದೆ. ಅದಕ್ಕೆ ಹೊಟ್ಟೆ ತುಂಬಿಸ್ತಾನೆ ಹೋಗ್ತದೆ, ತಲೆ ಆಗಿಬಿಡಿ, ಯಾವ ಬೇರೆ ಆಗೋದು ಅಂತ ಬಿಟ್ಬಿಟ್ಟಿದ್ದೀವಿ ಅಷ್ಟೇ, ಯಾವ ಬೇರೆ ಆಗೋದು ಯಾಕೆ ತುಂಬಿಸ್ಬೇಕು ಅಂತೇಳಿ. ಪರಮಾತ್ಮ ತೋರಿಸ್ತಾನೆ, ತಲೆ ಯಾತಕ್ಕೆ ತುಂಬೋದಿಲ್ಲ ಅಂದ್ರೆ ಜ್ಞಾನಕ್ಕೆ ಕೊನೆ ಇಲ್ಲ, ಅದಕ್ಕೆ ತುಂಬೋದೇ ಇಲ್ಲ ಅಂತ ಅರ್ಥ. ಜ್ಞಾನಕ್ಕೆ ಕೊಲೆ ಇಲ್ಲ, ಅಕ್ಷಯ ಯಾವಾಗಲೂ ಹಾಗೆ ಇರುತ್ತದೆ. ಹೊಟ್ಟೆ ಲಿಮಿಟೆಡ್ ಆದ್ರಿಂದ ಬಲಬೇಗ ತುಂಬ ಹೋಗಿಬಿಡುತ್ತದೆ. ಲೌಕಿಕ ಅಂದ್ರೆ ಹೊಟ್ಟೆ ಇದ್ದಾಗೆ, ಅಧ್ಯಾತ್ಮ ಅಂದ್ರೆ ತಲೆ ಇದ್ದಾಗೆ. ಲೌಕಿಕ ಅಂಬುದು ಲಿಮಿಟೆಡ್, ಅಧ್ಯಾತ್ಮಿಕ ಅನ್ಲಿಮಿಟೆಡ್. ಅದಕ್ಕೆ ಟ್ರೈ ಮಾಡಿ, ಇದಕ್ಕೆ ಟ್ರೈ ಮಾಡಿಬೇಡಿ ಅಂತ ಹೇಳುತ್ತಾರೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಇವತ್ತು ಇನ್ನೂ ಆಶ್ಚರ್ಯ, ಇವತ್ತೊಂದು ಹೇಳೋದು ಭಾರಿ ಸುಲಭ ಇವನ್ನೆಲ್ಲ ಕೂಡ. ಇವತ್ತು ವಿಜ್ಞಾನ ಡೆವಲಪ್ ಆಗ್ತಾ ಹೋದಂತೆ ಶಾಸ್ತ್ರ ಒಳ್ಳೆ ದೃಢ ಅಂತ ನಮಗೆ ಗೊತ್ತಾಗ್ತದಾಗ. ಇವತ್ತೊಂದು ಸಿಡಿ ತಗೋತಾನೆ, ಖಾಲಿ ಸಿಡಿ ತರ್ತಾನೆ, ಅದು ಲೋಡ್ ಮಾಡ್ತಾನೆ, ಸೈಜ್ ವೇರಿ ಆಗ್ತದ, ಹಾಗೆ ಇರ್ತದೆ, ಏನು ವೇರಿ ಆಗಲ್ಲ. ಬರೆಯ ತುಂಬ ಪುಸ್ತಕದಲ್ಲಿ ಜೋಡ್ ಮಾಡಿಬಿಡ್ತಾನೆ, ವೇಟ್ ಚೇಂಜ್ ಆಗಲ್ಲ, ಲೋದು ಚೇಂಜ್ ಆಗಲ್ಲ, ಅದೇ ರೀತಿ ಇರುತ್ತೆ ಅಂತ ಮ್ಯಾಜಿಕ್. ಇದು ಬರೀ ತನ್ನ ಅಲ್ಲ, ಲೈಬ್ರರಿ ಬುಕ್ಸ್ ಎಲ್ಲ ಸಿಡಿಯಲ್ಲಿ ಜೋಡ್ ಮಾಡಬಹುದು. ಲೈಬ್ರರಿ ಬುಕ್ಸ್ ಅನ್ನ ಬರೀ ಬುಕ್ಸ್ ತೋಡಿ ಸಿಕ್ಕಾಬಟ್ಟೆ ಭಾರ. ಇದು ನೋಡಿದ್ರೆ ಏನು ನೋಟ್ ಅಬ್ಸೊಲ್ಯೂಟ್ಲಿ ಚೇಂಜ್ ಲೆಸ್, ಹಾಗೆ ಇರ್ತದೆ, ಫ್ಲಾಪಿ ಚೇಂಜ್ ಆಗೋದಿಲ್ಲ. ಈ ಫ್ಲಾಪಿ ಕಾನೂನು ಇದೇ ಇದ್ದಾಗ ಮಧ್ವಾಚಾರ್ಯ ಎಂಥ ಫ್ಲಾಪಿ ಲೆಕ್ಕ ಹಾಕೊಂಡ್ರೆ ಜಗತ್ತನ್ನೇ ಒಳಗಿಟ್ಟರೆ ಏನಾಗಲ್ಲ ಅಂತ ಹೇಳ್ತಾರೆ. ಎಂಟೈರ್ ಜಗತ್ತು ಒಳಗಿಟ್ಟರೆ ಹಾಗೆ ಇರ್ತದೆ ಮಧ್ವಾಚಾರ್ಯರು. ಇನ್ನು ಅರ್ಥ ಸೂಪರ್ ಸೈನ್ಸ್ ಆಚಾರ ಫಿಲಾಸಫಿ ಅದು ಅಂತ. ಇವತ್ತು ಬೇರೆಯವ್ರ ಕಥೆಯಲ್ಲಿ ಒಂದು ಕಥೆ ಇಂಥದ್ದು ಕೇಳೋದಿಲ್ಲ ನಾವೀಗ. ಬೇರೆಯವರಿಗೆ ನೋಡ್ರಿ ಇಂಥದ್ದು ಏನು ಬರೀ ವರ್ಣನೆ ಹೋಗ್ತಾ ಇರ್ತಾರೆ ಆ ಕಡೆಗೆ. ಇದರಲ್ಲಿ ನಿಜವಾದ ಸತ್ಯಾಂಶ ತುಂಬಿರ್ತಕ್ಕಂಥ ಸಿದ್ಧಾಂತ ಮಧ್ವ ಸಿದ್ಧಾಂತ. ಅನ್ಫಾರ್ಚುನೇಟ್ಲಿ ಜಗತ್ತಿಗೆ ಗೊತ್ತಿಲ್ಲ. ಇವತ್ತೇನಾದ್ರೂ ಬೇರೆಯವರಿಗೆ ಗೊತ್ತಾದರೆ ನಾವೇನು ಮಾಡೋದಿಲ್ಲ. ಉಳಿದವರು ಅಷ್ಟು ಸಂತೋಷ ಪಡ್ತಾರೆ ಗೊತ್ತಾ, ನಮಗೆ ಅತಿ ಪರಿಚಯದ ಅವಜ್ಞಾ, ನಮಗೆ ಅವರಿಗೆ ಅಜ್ಞಾನ. ಇನ್ನೇನು ಮಾಡಬೇಕು? ಈ ಮಧ್ಯೆ ಕಲಿಯುಗದಲ್ಲಿ ಮಧ್ವಾಚಾರ್ಯ ಮಹಿಮೆ ತಿಳ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ ಮತ್ತೊಂದಿಲ್ಲ. ಈಗ ದೊಡ್ಡ ಜ್ಞಾನ ಭಂಡಾರವನ್ನು ನಾವು ನೋಡ್ತೇವೆ, ಪೂರ್ಣ ಪ್ರಜ್ಞೆ ನೋಡ್ತೇವೆ. ದೇವರ ಅವತಾರ ಕಲಿಯುಗದಲ್ಲಿಲ್ಲ, ದೇವರು ನೋಡೋ ಚಾನ್ಸ್ ಇಲ್ಲ. ವಾಯುದೇವರ ಅವತಾರ ಇದೆ, ಭಾರಿ ಪುಣ್ಯ ನಮ್ಮದು. ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ನಮಸ್ತೆ ವಾಯೋ ತವೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ವಾಯುದೇವರ ಮಹಿಮೆ ಅತ್ಯದ್ಭುತವಾದದ್ದು. ಅವರ ಜೀವನದಲ್ಲಿ ಹೊಟ್ಟೆ ದೊಡ್ಡದಾಗಿದ್ದೇ ಇಲ್ಲ. ಇನ್ನೊಂದು ಆಶ್ಚರ್ಯ, ಹೊಟ್ಟೆ ತೆಳ್ಳಗಿರೋದನ್ನ ಒಂದು ಮಾತು ಹೇಳ್ತಾರೆ, ಏನು ದ್ವಾತ್ರಿಂಶ ಲಕ್ಷಣಗಳು ಸೇರುತ್ತೆ. ಪರಮಾತ್ಮನ ಹೊಟ್ಟೆ ಹೇಗಿದೆ ಅಂತ ಆಚಾರ್ಯ ಹೇಳ್ತಾರೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ತಖಿಲಂ ಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಉದರಂ ಚಿಂತ್ಯಮೀಶಸ್ಯ ತನುತ್ವೇತಿ, ತನು ಅಂದ್ರೆ ಥಿನ್ ಅಂತ ಅರ್ಥ. ಇಂಗ್ಲಿಷ್ ಸಂಸ್ಕೃತದ ತನುನೇ ಇಂಗ್ಲಿಷ್ ನಲ್ಲಿ ಥಿನ್ ಅಂತ ಆಗಿರೋದು. ಎಷ್ಟು ಥಿನ್ನಿದೆ ನಿಮ್ಮ ಹೊಟ್ಟೆ? ದೇವ್ರ ಹೊಟ್ಟೆ ಎಷ್ಟು ತೆಳಗಿದೆ ಅಂದ್ರೆ ಅದರಷ್ಟು ತೆಳಗಿ ಯಾವುದೂ ಇಲ್ಲವಂತೆ. ವಾದರಾಜ ಸ್ವಾಮಿಗಳು ಬರೀತಾರೆ ಕುಳಿ ಶರೀರದೊಳಗೆ ಜಗ ದೊಡ್ಡ ಗಲಾಟೆ ಶುರುವಾಯ್ತಂತೆ ದೇವತೆಗಳಲ್ಲಿ. ದೇವ್ರ ಹೊಟ್ಟೆ ಇದೆಯೋ ಇಲ್ವೋ ಅಂತೇಳಿ, ಅಷ್ಟು ಸೂಕ್ಷ್ಮ ದೇವ್ರ ಹೊಟ್ಟೆ, ಹೊಟ್ಟೆ ಇದೆಯೋ ಇಲ್ವೋ ಕೊನೆ ತೀರ್ಮಾನ. ಹೊಟ್ಟೆ ಇರಲಿಯೋ ತೀರ್ಮಾನ ಮಾಡಿದ್ರಂತೆ. ಯಾಕೆ ಅಂದ್ರೆ ಮೇಲೆ ಸಪೋರ್ಟ್ ಒಂದು ಬೇಕಲ್ಲ, ಮೇಲೆ ಲಿಂಕ್ ಮಾಡಕ್ಕೆ ಇರುವಂತ ಇರಬೇಕು, ಅದು ಇರಬೇಕು ಅಷ್ಟೇ. ಈ ಟಂಕದ ಮೇಲೆ ಈ ವಯಲ್ಲ ಇದೆಯಲ್ಲ, ಮಧ್ಯೆ ಬ್ಯಾಂಕ್ ಇರಲಿಕ್ಕೆ ಸಾಧ್ಯ ಇಲ್ವಲ್ಲ, ನಿಮ್ಗೆ ಕಣ್ಣಿಗೆ ಕಾಣದವರು ಹೊಟ್ಟೆ ಇರಬೇಕು ಅಂತ ತೀರ್ಮಾನ ಮಾಡಿದ್ರಂತೆ ಕೊನೆಗೆ. ಒಂದು ಕಣ್ಣಿಗೆ ಕಾಣದ ಸೂಕ್ಷ್ಮ ಹೊಟ್ಟೆ ಪರಮಾತ್ಮನದು, ಅದಕ್ಕೆ ಇಡೀ ಜಗತ್ತಲ್ಲಿ ಒಳಗಿಟ್ಕೊಂಡಿದ್ದಾನೆ. ಇದು ಆಶ್ಚರ್ಯ. ಅಂದ್ರೆ ಖಾಲಿ ಹೊಟ್ಟೆ ಇದ್ರೆ ಹೆಚ್ಚು ಇಟ್ಟು ಹೆಚ್ಚು ರಕ್ಷಣೆ ಮಾಡಲಿಕ್ಕೆ ಬರ್ತದೆ, ದೊಡ್ಡ ಹೊಟ್ಟೆ ಆದರೆ ತಂದರಕ್ಷಣೆನ ಕಷ್ಟ ಆಗ್ತದೆ ಅಂತ ಅರ್ಥ. ಉಡುಗೊರೆ ರಕ್ಷಣೆ ಮಾಡಕ್ಕೆ ಬರೋದಿಲ್ಲ, ತಂದೆ ಪ್ರಾಬ್ಲಮ್ ದೊಡ್ಡದಾಗ್ತದೆ ಅಂತ ಅತ್ತರ ಹೇಳುತ್ತದೆ. ನಿಜ, ಹೊಟ್ಟೆ ಸೈ ದೊಡ್ಡದಾದ ಹೋದಂತೆ ಆಯುಷ್ಯ ಕಡಿಮೆ ಆಗ್ತಾ ಬರ್ತದಂತೆ. ಹೊಟ್ಟೆ ದೊಡ್ಡದಾದಂತೆ ಆಯುಷ್ಯ ಕಡಿಮೆ ಆಗ್ತದಂತೆ, ಹೊಟ್ಟೆ ತೆಳಗಾದ ಆಯುಷ್ಯ ಜಾಸ್ತಿ ಆಗ್ತದಂತೆ. ಇದು ಮ್ಯಾಜಿಕ್ ಇದು ಒಂದು. ಅದರ ಅರ್ಥ ಇಷ್ಟೇ, ಎರಡು ಮಾಡಬೇಕು ನಾವು. ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೋಬೇಕು ಒಂದು, ಅಥವಾ ಜೀರ್ಣ ಆಗಷ್ಟು ತಿನ್ನಬೇಕು ಒಂದು. ಇದರಲ್ಲಿ ಯಾವುದು ಬೆಸ್ಟ್ ಆರಿಸ್ಕೋಬೇಕು? ಅದರಾಗಿ ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೋಬೇಕು ಅಥವಾ ಜೀರ್ಣ ಆಗಷ್ಟು ತಿನ್ನಬೇಕು? ತಿಂದಿದ್ದೆಲ್ಲ ಜೀರ್ಣ ಮಾಡ್ಕೊಳ್ಳೋ ದೇವರಾಣಿ ಸಾಧ್ಯ ಇಲ್ಲ, ಆದ್ರಿಂದ ಜೀರ್ಣ ಆಗಷ್ಟು ತಿನ್ನೋದು ಕ್ಷೇಮ. ಆಚಾರ್ಯ ಎಲ್ಲ ಜೀರ್ಣ ಆಗುತ್ತೆ ಅದನ್ನು ಎಲ್ಲ ತಿಂದ್ರು. ಬಹುಭುಕ್ ಅಂತ ಅವ್ರ ಹೆಸರು, ಪಿತುಮಾನ್ ಅಂತ ಆಚಾರ್ಯ ವೇದದಲ್ಲಿ ಹೇಳ್ತಾ ಇದ್ದಾರೆ. ಪಿತುಮಾ ಪಿತುರೀತಿ ಅನ್ನನಾಮ ಸ್ಯಾತ್, ಪಿತು ಅಂದ್ರೆ ಅನ್ನ ಅಂತ ಅರ್ಥ, ಪಿತುಮಾನ್ ಅಂದ್ರೆ ಬಹುವನ್ನ ಭುಕ್ತ ಅಂತ ಅರ್ಥ. ವಿಭಕ್ತವಾದ ಮಹಿಳೆಯನ್ನು ಆಚಾರ್ಯ ತೋರಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಬಡಿತಾರೆ, ಸೂಕ್ತ ಉದ್ದವರು ಗೊತ್ತಾಗ್ತದೆ. ಇದೇ ಗೊತ್ತಿಲ್ಲ ಬೇರೆಯವರು ವಿಮರ್ಶೆ ಏನ್ ಮಾಡ್ತಾರೆ? ವಿಮರ್ಶೆ ಮಾಡ್ಲಿಕ್ಕೆ ಮಾನದಂಡಗಳು ಗೊತ್ತಿರಬೇಕಲ್ಲ, ಮಾನದಂಡ ಗೊತ್ತಿರೋದ್ರಿಂದ ಗೊತ್ತಿದ್ದವ್ರಿಗೆ ಅರ್ಥ ಆಗ್ತದೆ. ಆ ಕಥೆ ಮುಗಿಯಿತು. ಇನ್ನು ಮುಂದೆ ಹೋಗ್ತಾ ಇದ್ದಾರೆ ಆಚಾರ್ಯರು, ದಕ್ಷಿಣ ದಿಗ್ವಿಜಯಕ್ಕೆ ಹೊರಟರಂತ. ಆಮೇಲೆ ದಕ್ಷಿಣ ದಿಗ್ವಿಜಯ ಮಾಡಿಕೊಂಡು ಎಲ್ಲ ಏನು ಶ್ರೀರಂಗ, ತಿರುವನಂತಪುರ ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ರಾಮೇಶ್ವರಕ್ಕೆ ಹೋಗ್ತಾರೆ ಆಚಾರ್ಯರು. ಮಧ್ಯ ದಾರಿಯೊಬ್ಬ ಕುದಿಪುಸ್ತೂರ ಅಂತ ಒಬ್ಬ ಸಿಗ್ತಾನೆ. ಆಚಾರ್ಯರು ಒಂದು ವಿಶೇಷ ಪ್ರಸಂಗದೊಳಗೆ ಈ ಅದ್ವೈತವನ್ನ, ಮಾಯಾವಾದವನ್ನ, ಆ ಗ್ರಂಥವನ್ನು ಪಾಠ ಹೇಳ್ತಾ ಹೇಳ್ತಾ, ಅವರ ಭಾಷ್ಯವನ್ನೇ ಪಾಠ ಹೇಳ್ತಾ ಹೇಳಿದ್ರಂತೆ, ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನ್ ಅದೃಶ್ಯತೆ ಅಂತ ಹೇಳಿಬಿಟ್ಟು, ಸೂತ್ರಕ್ಕೂ ಭಾಷ್ಯಕ್ಕೂ ಅರ್ಥಾತ್ ಅನ್ವಯನೇ ಇಲ್ಲ. ಸೂತ್ರ ಹೇಳೋದೇ ಒಂದು, ಭಾಷ್ಯ ಹೇಳೋದೇ ಒಂದು, ಅರ್ಥಾತ್ ಸಂಬಂಧ ಇಲ್ಲ ಅಂತ ಹೇಳಿದ್ರಂತೆ. ಅವ್ರು ಕೇಳಿದ್ರೆ ಹೇಗೆ ಅಂತ ಕೇಳಿದ್ರು. ತೋರಿಸ್ಕೊಡ್ತಾರೆ ಆಚಾರ್ಯ, ಸೂತ್ರ ಇರೋದೇನು, ಅರ್ಥ ಬರೀತಿರೋದೇನು, ಇವರು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಅರ್ಥ ಆಗಲು ಶುರುವಾಯಿತು. ಆಗ ಜ್ಯೇಷ್ಠ ಯತಿಗಳು ಅಂತ ಒಬ್ಬರಿದ್ದಾರೆ, ಅಚ್ಯುತ ಪ್ರೇಕ್ಷರ ಆಚಾರ್ಯಗಿಂತ ಮುಂಚೆ ಸನ್ಯಾಸ ತಗೊಂಡವರು. ಅವರಿಗೆ ಪೀಠ ಕೊಡಲಿಲ್ಲ, ಆಚಾರ್ಯ ಪೀಠ ಕೊಡ್ತಾ ಇದ್ದಾರೆ. ಸನ್ಯಾಸ ಅಂತ ಅಷ್ಟೇ ಕೊಟ್ಟಿದ್ರು ಮೊದಲು, ಯೋಗ ಅರ್ಹತೆ ಇದೆ ಅಂತ ಆಚಾರ್ಯ ಪೀಠ ಕೊಟ್ಟು ಅವರಿಗೆ ಪೀಠ ಕೊಡಲಿಲ್ಲ. ಅವರು ಭಾರಿ ಭಕ್ತರು ಆಚಾರ್ಯರಿಗೆ, ಜ್ಯೇಷ್ಠ ಯತಿಗಳು. ಅವರು ಲಿಖಿತ ವಂಶದವರು. ಈ ಮಧ್ಯೆ ಅವರು ಆಚಾರ್ಯರು ಕೇಳಿದರಂತೆ, ಆಚಾರ್ಯರೇ, ವಿರೋಧಿ ವೇದಾಂತ ಕೃತಾಂತ ಸಂಪಾದಾಂ ಭಾಷ್ಯಾಧಿಕಂ ಅಸ್ತು, ಅವೆಲ್ಲ ಇರಲಿ, ವಿಕಾಸ್ ಬರ್ಕೊಂಡು ಹೋಗ್ಲಿ ಅವರೆಲ್ಲ ಕೂಡ, ನಮ್ಮ ಪ್ರಾರ್ಥನೆ ಇಷ್ಟೇ, ಅಸ್ಮಭ್ಯಂ ಆಚಕ್ಷ ವಿಚಕ್ಷಣೋಚಿತಂ ಸತ್ಸೂತ್ರ ಭಾವಂ, ನಮಗೆ ನೀವು ದಯವಿಟ್ಟು ಸೂತ್ರಾರ್ಥ ಯಾವುದು ತಿಳಿಸಿಕೊಡಿ ಅಂತ ಕೇಳಿದ್ದಾರೆ. ಈ ನಮಗೆ ಅರ್ಥ ಆಯ್ತು. ಆಚಾರ್ಯ ಯಾತಕ್ಕೆ ಇಷ್ಟೊತ್ತು ಮಾಯಾವಾದವನ್ನು ಪ್ರವಚನ ಮಾಡಿದರು ಅಂದ್ರೆ, ಪೂರ್ವ ಪಕ್ಷ ಕೇಳಿ 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 ಅವರಿಗೆ ಸಿದ್ಧಾಂತ ಕೇಳಬೇಕು ಅಂತ ಅಪೇಕ್ಷೆ ಹುಟ್ಟಿದಾಗ ಆ ಉತ್ತರ ಹೇಳಿದ್ರೆ ತಡಿ ತಿಳಿಯುತ್ತದೆ ಹೊರತು ಮೊದಲೇ ಹೇಳಬಾರದು. ನಾ ಪೃಷ್ಠ ಕಶ್ಚಿದ್ರು ಯಾತ್, ಪೂರ್ವ ಪಕ್ಷ ನಿರೂಪಣೆ ಯಾತಕ್ಕೆ ಅಂದ್ರೆ ಸಿದ್ಧಾಂತ ಪರಿಜ್ಞಾನಕ್ಕೆ ಒಂದು ಆಸಕ್ತಿ ಹುಟ್ಟಲಿಕ್ಕೋಸ್ಕರ. ಆ ಕೆಲಸ ಆಯ್ತೀಗ, ಪೂರ್ವ ಪಕ್ಷದ ಉಪನ್ಯಾಸದಿಂದ ಸಿದ್ಧಾಂತ ಶ್ರವಣಕ್ಕೆ ಅರ್ಹತೆ ಬಂದಿದ್ದರಿಂದ ಕೇಳಿಕೊಂಡ್ರಂತೆ, ದಯವಿಟ್ಟು ನೀವು ಸಿದ್ಧಾಂತವನ್ನು ಹೇಳಬೇಕು, ನಿಜವಾದ ಬ್ರಹ್ಮಸೂತ್ರ ಭಾಷ್ಯವನ್ನು ಹೇಳಬೇಕು ಅಂತ ಕೇಳಿದರು. ಆಚಾರ್ಯ ಆಗಲಿ ಅಂತ ಹೇಳಿ ಮೊದಲ ಬಾರಿಗೆ ಶುರು ಮಾಡಿದರಂತೆ. ಇಷ್ಟೊತ್ತು ಖಂಡನೆ ಮಾಡಿದ ಆಚಾರ್ಯ ಮಂಡನೆ ಮಾಡ್ತಾ ಇದ್ದಾರೆ ಈಗ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರು ಮಾಡಿದ್ರು, ಅರ್ಥ ಹೇಳೋದಕ್ಕೆ ಹೊರಟರು. ಇತ್ಯಶ್ಯ ವಾಚ ಶರದೇವ ಭಾಸಿತ ಅಂತ ವರ್ಣನೆ ಮಾಡ್ತಾ, ಪ್ರಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ, ಆಚಾರ್ಯರ ಬಾಯಿಂದ ಬಂದ ಮಾತು ಶರತ್ಕಾಲದಲ್ಲಿ ಚಂದ್ರ ಹೊಡೆದಂತೆ ಹೊಡೆದು ಸಜ್ಜನರಿಗೆಲ್ಲ ಅಷ್ಟು ಆನಂದ ಉಂಟು ಮಾಡಿಬಿಡ್ತು. ಆ ಹೊತ್ತಿಗೆ ಅವತ್ತಿನಿಂದ ಆಚಾರ್ಯ ಭಾಷ್ಯಪಾಠ ಶುರು ಮಾಡಿಬಿಟ್ಟು ಹೇಳೋದಕ್ಕೋಸ್ಕರ. ಇನ್ನು ಗ್ರಂಥ ಬರೋದಿಲ್ಲ, ಅರ್ಥ ಹೇಳ್ತಾ ಇದ್ದಾರೆ. ಇದೆಲ್ಲ ಸುದ್ದಿ ಮುಟ್ಟಿತು. ಮತ್ತೆ ಆಚಾರ್ಯರು ಬೇರೆ ಭಾಷೆಗಳನ್ನು ಸಂಪೂರ್ಣ ನಿರಾಸ ಮಾಡಿದ್ದಾರೆ, ನಿಜವಾದ ಭಾಷೆ ಹೇಳ್ತಾ ಇದ್ದಾರೆ ಅಂತ ಶುರುವಾಯಿತು. ಒಬ್ಬ ಕುದಿಪುಸ್ತೂರು ಅಂತ ಒಬ್ಬ ಯತಿ, ಆ ಕಡೆಯ ಒಬ್ಬ ಮಾಯಾವಾದಿ ಸನ್ಯಾಸಿ, ಆತ ಬಂದ, ಆಚಾರ್ಯ ಹೇಳೋದನ್ನೆಲ್ಲ ಕೇಳಿದ, ಉತ್ತರ ಕೊಡ್ಲಕ್ಕೆ ಬರಲಿಲ್ಲ. ಆತನಿ ಏನು ಉಪಾಯ ಮಾಡಿದನಂತೆ, ಒಂದು ಮಂಡಲ ವಿತಂಡವಾದ ತೆಗೆದ. ನೀವು ಭಾಷ್ಯಕ್ಕೆ ಅರ್ಥ ಹೇಳಬಾರದು, ಬ್ರಹ್ಮಸೂತ್ರಕ್ಕೆ ಅರ್ಥ ಹೇಳಬಾರದು ಅಂತ ಹೇಳಿಬಿಟ್ಟ. ಏಕೆ? ಸೂತ್ರಾರ್ಥವಾದ ಅಕೃತ ಭಾಷ್ಯ ಕೇಶ್ವಿತಿ, ನೀವು ಭಾಷ್ಯ ಬರೋದಿಲ್ಲ ಬ್ರಹ್ಮಸೂತ್ರಗಳಿಗೆ, ಭಾಷ್ಯ ಬರೆದೇ ಸೂತ್ರಾರ್ಥ ಹೇಗೆ ಹೇಳ್ತೀರಿ ಅಂತ ಕೇಳಿದ. ಆಚಾರ್ಯ ಹೇಳ್ತಾರೆ, ಅಲ್ಲಯ್ಯ ಅರ್ಥಾತ್ ಸಂಬಂಧನೇ ಇಲ್ಲ, ಭಾಷ್ಯ ಬರೆಯೋದಕ್ಕೂ ಸೂತ್ರಾರ್ಥ ಹೇಳೋದಕ್ಕೆ ಏನು ಸಂಬಂಧ ಇದೆ? ಸೂತ್ರಾರ್ಥ ಹೇಳೋದಕ್ಕೆ ಅಧಿಕಾರ, ಸೂತ್ರಾರ್ಥ ಪರಿಜ್ಞಾನನೇ ಹೊರತು ಬರೆಯೋದು ಬಿಡೋದು ಅಲ್ಲ. ಅವ್ರು ತಪ್ಪು ತಿಳ್ಕೊಂಡವರೇ ಬರೆದಿದ್ದಾರೆ, ಸರಿಯಾಗಿ ತಿಳ್ಕೊಂಡ್ರೆ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಬಂತು. ತಪ್ಪು ತಿಳ್ಕೊಂಡವ್ರು ಬರೋ ಸುಮ್ಮನೆ ಕೂತಿದ್ದೀರಿ ನೀವು, ಸರಿಯಾಗಿ ಹೇಳಿದ್ರೆ ಯಾಕೆ ಹೇಳೋದಕ್ಕೆ ಬರೋದಿಲ್ಲ, ಅರ್ಥಾತ್ ಸಂಬಂಧ ಇಲ್ಲ ಅಂತ ಹೇಳಿದರು. ಜ್ಞಾನಿಗಳಿದ್ದಲ್ಲ ಸಭೆಯಲ್ಲಿ, ಪಾಪ ಭಲೇ ಹೋದ್ರು, ಆಚಾರ್ಯ ಹೇಳಿದ್ದು ಭಾರಿ ಸರಿ ಅಂತ ಒಪ್ಪಿಬಿಟ್ರು ವಿದ್ವಾಂಸರು. ಆತನ ತಡ್ಕೊಳಕ್ಕಾಗಲಿಲ್ಲ. ಏನ್ ಮಾಡಿದ್ರಂತೆ ಅವನು, ಇಲ್ಲ ಸ್ವಾಮಿ ಹಾಗೆಲ್ಲ ಮಾಡಬಾರದು ಅಂತ ತೆಗೆದ. ಆಚಾರ್ಯ ಜ್ಞಾನಿಗಳು ಹೇಳುತ್ತಾರೆ ಅದು ಸರಿಯಲ್ಲ, ಮಧ್ವಾಚಾರ್ಯ ಅರ್ಹತೆ ಇದೆ. ಏಕೆ? ಅವ್ರ ಲಕ್ಷಣ ನೋಡಿ ಅಂತ ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್. ಅವ್ರ ಲಕ್ಷಣ ನೋಡಿ, ಇವತ್ತು ಡಾಕ್ಟರ್ ಸರ್ಟಿಫಿಕೇಟ್ ನೋಡ್ತೀವಿ, ಏನಾರು ಕೂಡ ಬಂದಾಗ ಸ್ಟೆಥೋಸ್ಕೋಪು ಡ್ರೆಸ್ ನೋಡ್ಬಿಟ್ಟು ಡಾಕ್ಟರ್ ತಿಳ್ಕೊತೇವೆ. ಪೊಲೀಸ್ ಅಂತೇಳಿ ಸ್ಟಡಿ ಮಾಡಿ ಕಾಲೇಜ್ ಹಿಡ್ಕೊಂಡು ಹೋಗ್ತೇವೆ, ನಾವೀಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೇಳ್ತೇವೆ, ಯೂನಿಫಾರ್ಮ್ ತಿಳ್ಕೊತೇವೆ. ಜ್ಞಾನಿಗೆ ಒಂದು ಯೂನಿಫಾರ್ಮ್ ಇದೆ, ಹೊರಗಿನ ಯೂನಿಫಾರ್ಮ್ ಅಲ್ಲ. ಲಕ್ಷಣಗಳು ಅಂತ ಇರ್ತವೆ ದೇಹದೊಳಗೆ, ವಿಂಶಲ್ ಲಕ್ಷಣತು ಅನೂನಃ ತಪಸ್ವಿ ಬಹು ವೇದವಿತ್ ವೇದ ಇತ್ತೇವ ಎಂ ಪಶ್ಚೇತ್ ಸವೇದೋ ಜ್ಞಾನದರ್ಶನಾತ್ ಇತಿ ಬ್ರಹ್ಮಾಂಡೇ ಅಂತ ಆಚಾರ್ಯ ಹೇಳುತ್ತಾರೆ. ವೇದದಷ್ಟಾರ ಮುನಿ ಅಂತ ಯಾರನ್ನಾರು ಕರೆದ್ರೆ ಅವರಿಗೆ ದೇಹನೇ ಹಾಗಿರ್ತದೆ ಅಂತವ್ರು. 32 ಲಕ್ಷಣ ಅಂದ್ರೆ ಕನಿಷ್ಠ 20 ಲಕ್ಷಗಳು ಶ್ರೇಷ್ಠವಾಗಿರ್ತದೆ ಅಂತವರಿಗೆ ಓ ವೇದದಷ್ಟಾರ ಮುನಿ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದು ಇದು ಮಾತು ಅರ್ಥ ಮಾಡಿಕೊಂಡ್ರೆ ಲಕ್ಷಣ ಇರ್ತವೆ, ಯೂನಿಫಾರ್ಮ್ ಅಂತ ಹೇಗೆ ಬಟ್ಟೆ ಕರಿತೇವೋ ದೇಹಕ್ಕೆ ಒಂದು ಯೂನಿಫಾರ್ಮ್ ಇದೆ ಅಂತ ಹೇಳಿದ್ದಾರೆ. ಆಚಾರ್ಯರು ನೋಡಿ ಹೇಗಿದ್ದಾರೆ ಆಚಾರ್ಯರು. ಮುಂದೆ ತಿಳ್ಕೊಂಡ್ಬಿಟ್ಟ ಆಚಾರ್ಯ ಬರೀತಾರೆ, ಪ್ರತ್ಯಕ್ಷಂಚೈತಲ್ ಲಕ್ಷಣಂ ದೃಶ್ಯತೆ ಭಗವತಿ ಭಾಷ್ಯಕಾರೇ. ಬರೀ 20 ಲಕ್ಷಣ ಅಲ್ಲ, 32 ಲಕ್ಷಣ ಗುರುಗಳಲ್ಲಿ ಉಂಟು ಅಂತ ತಿಳ್ಕೊಂಡ್ಬಿಟ್ಟ ಆಚಾರ್ಯ ಬರೀತಾರೆ. ಇವರಿಗೆ ನೋಡಿ ಎಷ್ಟು ಆಚಾರ್ಯ ಹೇಗಿದ್ದಾರೆ, ಅವರು ಹೇಳೋದ್ರೆ ಏನು ಆಶ್ಚರ್ಯ ಇಲ್ಲ, ಸರಿ ಅಂತ ಹೇಳಿಬಿಟ್ರು. ಅವನೇನು ಮಾಡಿದ್ರೆ, ಅವ್ರ ಶಿಷ್ಯರು ಏನು ಮಾಡಿದ್ರೆ, ನಮಗೂಳೇನು ಬಹಳ ಕಡಿಮೆ ಅಂತಂದು, ನಮಗೂಳೇನು ಬಾಡಿ ಕಡಿಮೆ, ಅವರು ಭಾರಿ ಜೋರಾಗಿದ್ದಾರೆ ಶುರು ಮಾಡಿದಂತೆ. ಏನು ವಂದನೆ ಮಾಡಬೇಕು ಗೊತ್ತಾ, ನಿಜವಾಗಲೂ ಆಶ್ಚರ್ಯ. ಸಿಂಹಾತ್ರ ಸಂಸಂಸನ ಮಾತ್ರ ಚಕ್ರಿರಿ, ನಮ್ಮ ಗುರುಗಳು ಪೃಷ್ಠ ಹೇಗಿದೆ ನೋಡಿದ್ರೆ, ಎಷ್ಟು ವಿಶಾಲವಾಗಿದೆ ಶುರು ಮಾಡಿದ್ರಂತೆ. ಎಲ್ಲ ದಡ್ಡ ಅವಲಕ್ಷಣ ಯಾವುದು, ಲಕ್ಷಣ ಅಲ್ಲ ಅದು, ಲಕ್ಷಣ ಅವಲಕ್ಷಣ ಲಕ್ಷಣ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಇದಕ್ಕೆ? ನಾವು ಜನ ತಿಳ್ಕೊಂಡಿಲ್ಲ ಇವತ್ತು, ಯಾರಾದ ಹತ್ರ ಹೋಗ್ತಾರಲ್ಲ ನೋಡಿ ನಿದ್ದೆ ಬರೋದಿಲ್ಲ, ಸಣ್ಣ ಚೀರ್ಕೊಂಡ್ಬಿಡ್ತಾರ ಅಂತವ್ರ ಹತ್ರ ಹೋಗ್ಬಿಟ್ಟು ಬುದ್ಧಿ ಇಸ್ಕೊಂಡ್ಬರ್ತಾರಲ್ಲ, ಏನ್ ಆಶ್ಚರ್ಯ. ಲಕ್ಷಣ ಜ್ಞಾನ ಬೇಡ ಕೊನೆ ಪಕ್ಷ. ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ, ವಾದಿರಾಜ ಸ್ವಾಮಿಗಳನ್ನು ನೋಡಿ, ಅವ್ರ ಚಿತ್ರ ನೋಡಿ, ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಕೂತಲ್ಲಿ ಆನಂದವಾಗ್ತದೆ, ನೋಡ್ರಿ ಭಯ ಆಗ್ತದೆ, ಮನೇಲಿ ಎದ್ಕೊಂಡ್ಬಿಟ್ರೆ ಏನ್ ನಿಜವಾಗ್ಲೂ ನಿದ್ದೆ ಬರೋದಿಲ್ಲ ಅಂತ ಒಂದು ಜನ ಪೂಜೆ ಮಾಡ್ತಿರಲ್ಲ, ಏನಿಲ್ಲ ಜನಗಳಿಗೆ ಲಕ್ಷಣ ಜ್ಞಾನನೇ ಇಲ್ಲ, ಯಾವುದರಿಂದ ಭೂಷಣ ಯಾವುದಲ್ಲ ಗೊತ್ತಿಲ್ಲ. ಅದಕ್ಕೆ ಸ್ಪಿಂಗ್ ಮಾತ್ರ ಸಂಶಂಸನ ಮಾತ್ರ ಚಕ್ರ, ಏನ್ ಮಾಡ್ಬೇಕು ಅದಕ್ಕೆ? ಜನ ಜೋರ ನಕ್ಕು ಬಿಟ್ರಂತ, ಬುದ್ಧಿ ಇಲ್ಲ ನಿಮಗೆಲ್ಲ ಅಂತೇಳಿ. ಅವನು ಇವನು ದಡ್ಡ ಶಿಷ್ಯರು ದಡ್ಡ ಶಿಖಾಮಣಿ ಗುರು ಪಾಪ, ಅವನು ಪ್ರತಿಜ್ಞೆ ಮಾಡಿಬಿಟ್ಟಂತ, ಆಚಾರ್ಯರೇ ಸುಮ್ಮನೆ ಇರೋದಿಲ್ಲ, ನಾನು ನಿಮ್ಮ ದಂಡ ಮುರಿದು ಹಾಕಿಬಿಡ್ತೇನೆ ಅಂತ ಹೇಳ್ಬಿಟ್ಟು, ನಿಮ್ಮ ದಂಡ ಮುರಿದು ಹಾಕಿಬಿಡ್ತೇನೆ, ಗೋ ಪ್ರತಿಜ್ಞೆ ಅಂದ್ಬಿಟ್ಟೆ ಅಂತ. ಆಯ್ತು ಏನ್ ಮಾಡ್ತೀವಿ ಮಾಡೋ ಅಂತೇಳಿ ಹೊರಟೋಗ್ಬಿಟ್ಟ ಅವನು. ಆಚಾರ್ಯ ಯಾಕೆ ಮುಂದುವರಿಸ್ತಾ ಇದ್ದಾರೆ? ಮುಂದೆ ಹೋಗ್ತಾ 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 ಪಯಸ್ವಿನೀಂ ಪ್ರೇಕ್ಷ ಪ್ರತಿದ್ವಿಜಾರ್ಚಿತಾಂ, ಪಯಸ್ವಿನಿನರು ಏನ ನೋಡಿದ್ರಂತ ಆಚಾರ್ಯರು. ಇದು ಬಹಳ ಕೇರಳದಲ್ಲಿ ಇರತಕ್ಕಂಥ ಮಹಾನದಿ ಅದು ಒಂದು, ಅದು ವರ್ಣನೆ ಮಾಡ್ತಾರೆ. ತೀರ್ಥ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಅದರ ತೀರದಲ್ಲೇ ದುರ್ಗಾದೇವಿ ಅವತಾರ ಮಾಡೋದು ಮುಂದೆ ಅಂತ ಹೇಳುತ್ತಾರೆ. ದುರ್ಗಾದೇವಿ ಅವತಾರ ಮಾಡಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡತಕ್ಕಂಥ ಪುಣ್ಯಕ್ಷೇತ್ರ ಆ ಒಂದು ಪಯಸ್ವಿ ನದಿಯ ತೀರ. ಆಚಾರ್ಯರು ಸಭಾವಿನಿ ಮಸ್ಮರ ರತ್ನ ಚಂಡಿಕಾಂ, ಪಯಸ್ವಿನಿ ಜಗತ್ಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ, ಅದಕ್ಕೆ ನಚೇತ್ ತತ್ಪ್ರೇಯಸಿ ತೀರೇ ಕಥಂತಿ ಅವತರಿಷ್ಯತಿ. ವಾದಿರಾಜಸ್ವಾಮಿಗಳು ತೀರ್ಥಪರ್ವದಲ್ಲಿ ಬರೀತಾರೆ, ನಿಜವಾಗಲೂ ಕೂಡ ನಿನ್ನ ಒಳಗೆ ಪಯಸ್ವಿನಿ ನದಿ ಸಾಕ್ಷಾತ್ ನಾರಾಯಣ ಇದ್ದಾನೆ. ಈಗ ಹೋಗಿದ್ರೆ ಮಹಾಲಕ್ಷ್ಮಿಯಲ್ಲಿ ಅವತಾರ ಮಾಡ್ತಿದ್ಲು, ಒಡೆಯನಿದ್ದಲ್ಲಿಗೆ ಮಡದಿ ಬರ್ತಾಳೆ ಎಂದ ಮೇಲೆ ಅಲ್ಲಿ ಲಕ್ಷ್ಮಿ ಸನ್ನಿಧಾನ ಬರಬೇಕಾದ್ರೆ ನಾರಾಯಣ ಇರಬೇಕು ಅಂತ ಅರ್ಥ. ದೊಡ್ಡ ನದಿ ಅದು, ಮುಂದೆ ಹೊರಟ್ರಂತ ಆಚಾರ್ಯರು. ಮುಂದೆ ರಾಮೇಶ್ವರಾದಿಗಳು ಸಂಚಾರ ಮಾಡ್ತಾ ಹೋಗ್ತಾರೆ. ಚಾತುರ್ಮಾಸ್ಯ ಕೂಡ್ತಾರೆ ಆಚಾರ್ಯ ರಾಮೇಶ್ವರದೊಳಗೆ. ಚಾತುರ್ಮಾಸ್ಯ ಕೂತಾಗ ನಾವು ರಾಮೇಶ್ವರ ಚಿಂತನೆ ಮಾಡಬೇಕಾದ್ರೆ, ಚಾತುರ್ಮಾಸ್ಯದಲ್ಲಿ ಕೂತಿದ್ದಾರೆ ಆಚಾರ್ಯರು. ಚಾತುರ್ಮಾಸ್ಯ ದೀಕ್ಷೆ ಅತ್ಯಂತ ಕಡ್ಡಾಯ ಯತಿಗಳಿಗೆ ಮುಂದನ್ನು ತೋರಿಸ್ತಾ ಇದ್ದಾರೆ. ಆಗ ಒಂದು ಪ್ರಸಂಗ ಬಂದಿದೆ ರಾಮೇಶ್ವರದಲ್ಲಿ. ಜನ ಏನ್ ತಿಳ್ಕೊಂಡ್ಬಿಡ್ತಾರೆ, ರಾಮ ಪೂಜೆ ಮಾಡಿದ ಈಶ್ವರ ತಪ್ಪು, ರಾಮ ಕೂಡಿಸಿದ ಈಶ್ವರ ಅಷ್ಟೇ, ರಾಮಕೃತ ಪ್ರತಿಷ್ಠಂ ಅಷ್ಟೇನೆ. ಅದು ರಾಮ ಪೂಜೆ ಮಾಡಿದ ಈಶ್ವರ ಅಲ್ಲ, ಜನ ಪೂಜೆ ಮಾಡಲಿ ಅಂತ ರಾಮದೇವರಿಟ್ಟ ಈಶ್ವರ ಅಷ್ಟೇನೆ, ಹೊರತು ರಾಮ ಪೂಜೆ ಮಾಡಿದ್ದಲ್ಲ. ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ರಮೇಶ್ ಎಂತ ಅಂತ ಜಾಗ ಯಾಕೆ ಹೋಗ್ತಾರೆ ಆಚಾರ್ಯರು ಅಂದ್ರೆ, ಶಿಷ್ಯರಿಗೆ ಯಥಾರ್ಥ ಜ್ಞಾನ ಬರಲಿ ಅಂತ ಹೇಳಿಬಿಟ್ಟು ಹನುಮಂತನಾಗಿದ್ದಾಗ ಓಡಾಡಿದ ಜಾಗ ಅವರಿಗೆ. ಅದು ಅಲ್ಲಿ ಎಲ್ಲ ತೋರಿಸಿದ್ರು, ನಾಲ್ಕು ತಿಂಗಳು ಮುಗಿತಾ ಬಂದಿದೆ, ಒಂದು ಸಮುದ್ರ ಸ್ನಾನ ಭೂಷಣ ಬರ್ತಾ ಇದ್ದಾರೆ, ಎದುರು ಅವನು ಬರ್ತಾ ಇದ್ದಾನೆ ಕುದೀಪ, ಅವನು ಚಾತುರ್ಮಾಸಿಗೆ ಅಲ್ಲೇ ಕೂತ್ನಂತೆ. ಮಧ್ಯಾಹ್ನಕ್ಕೆ ಅವನೇನು ಪುಣ್ಯಕಾರ ಕೊಡಲಿಲ್ಲ, ಆಚಾರ್ಯ ತೊಂದರೆ ಕೊಡ್ಲಿಕ್ಕೆ ಬರುತ್ತೆ ಅಂತ ಕೂತ್ನಂತೆ. ಇದು ಎಂಬ ಅಸೂ ಎಂಬುದು ಜನ್ಮಸಿದ್ಧ ಹಕ್ಕು ದುಷ್ಟರಿಗೆ, ಏನಾರೋ ಒಂದು ಕಿತಾಪತಿ ಮಾಡಬೇಕು. ಏನು ಮಾಡಿದೆ, ಹೊಡೆದಾಟ ಕೂಡ ಆಚಾರ್ಯ ಶಿಷ್ಯರು ಹೊಡೆದಾಟಕ್ಕೆ ಹೋದನಂತೆ, ಎಲ್ಲ ಸೋತನಂತೆ. ಕೊನೆಗೆ ಆಚಾರ್ಯ ಬರ್ತಿದ್ದಾರೆ, ಆಚಾರ್ಯ ನೋಡಿದ್ರಂತೆ, ಏನ್ ಪ್ರತಿಜ್ಞೆ ಮಾಡಿದ್ದೆ ನೀನು, ದಂಡ ಮುರಿತೀನಿ ಅಂತ ಹೇಳಿದ್ದೀಯಲ್ಲ, ನಿನ್ನ ಮುಖಕ್ಕೆ ದಂಡ ಎಸ್ಕೊಂಡು ಮುರಿಲಕ್ಕಂತೂ ಆಗಲಿಲ್ಲ, ನಾವೇ ದಂಡ ಕೊಡ್ತೇವೆ ತಗೊಂಡು ಮುರಿದಾಕ್ ತಗೋ ಅಂತ ಕೊಟ್ರಂತೆ ಕೈಯೊಳಗೆ. ತಗೋ ನೀನೇ ಮುರಿದಾಕ, ಕಿತ್ಕೊಂಡು ಮುಗಿಯೋ ಯೋಗ್ಯತೆ ನಿನಗಿಲ್ಲ, ನಾವೇ ಕೊಡ್ತೇವೆ ಮುರಿದಾಕಂತ ಕೊಟ್ರೆ ಏನು ಮುರಿಲಕ್ಕಾಗ್ತಾ ಇಲ್ಲ ಅವನ ಕೈಲೆ. ಆಚಾರ್ಯರು ಮುಟ್ಟಿದ ಹುಲ್ಲು ಕಡ್ಡಿ ಅಲ್ಗಾಸಕ್ಕೆ ಸಾಧ್ಯ ಇಲ್ಲ, ದಂಡ ಏನು ಮುರಿತಾರೆ ಈ ಮಧ್ಯೆ ಅವನು. ಎಲ್ಲ ಬಿಟ್ಟಂತೆ ಆ ಜನಗಳನ್ನ ಕೇಳ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತೀರಂತ ಕೇಳಿ, ಹೆಲ್ಪ್ ಮಾಡ್ತೀರ ಮುರಿಲಿಕ್ಕೆ, ಬುದ್ಧಿ ಇಲ್ಲ ಪಾಪಿಷ್ಟ, ನೀನ್ ಪಾಪ ನಾವು ಪಾಪಿಗಳಾಗಣ ಹೋಗಂತ ಬೈದರಂತೆ. ತಪ್ಪು ಹೋದನಂತೆ, ಅವನ ಕಥೆ ಮುಗಿತು ಕುದುಪಸ್ತೂರಂತ. ಅವನು ಎಷ್ಟು ಹೆಸರಾಯಿತ ಇದ್ದೆ ಅಂತ ಕೇಳಿದರೆ, ವೈರಪರಾಯಣೋ ಶಂಕರ ಪುನಃ, ಪುನಃ ಅವತಾರ ಮಾಡಿ ಬಂದ ಮಾಯಾವಾದಿಯ ಮುಖಂಡನೇ ಆಗಿದ್ದ ಅಂತ ಹೇಳುತ್ತಾರೆ. ಕೊನೆ ಮುಖಭಂಗವಾಯಿತು, ಹೊರಟ. ಆಚಾರ್ಯರು ಮುಂದೆ ಶ್ರೀರಂಗಕ್ಕೆ ಬರ್ತಾರೆ. ಶ್ರೀರಂಗವಾಸಂ ಕೃತಮಂಗಲಂ ಸತಾಂ, ಶ್ರೀರಂಗಕ್ಕೆ ಹೋದ ಚಿಂತನೆ ಮಾಡಬೇಕು. ಆಚಾರ್ಯರು ಅಲ್ಲಿ ವಾಸ ಮಾಡಿದ್ದಾರೆ. ಕವೇರ ಕನ್ಯಾ ಹಿಮವಾಯು ಸೇವಿತಂ, ಶ್ರೀರಂಗನಾಥನನ್ನ ದರ್ಶನ. ಆಚಾರ್ಯರು ಸಾಧ್ಯವತ್ರ ದೇವನ ಕಾಣರು, ಅವ್ರಿಗೆ ಏನು ವಿಗ್ರಹ ಬೇಕಾಗಿದೆ ಲೋಕದೃಷ್ಟಿಯಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಅಷ್ಟು ಮಾಡಿ ಮುಂದೆ ಶ್ರೀಮುಷ್ಟಕ್ಕೆ ಬರ್ತಾ ಇದ್ದಾರೆ ಆಚಾರ್ಯರು. ಶ್ರೀಮುಷ್ಟಕ್ಕೆ ಬಂದಾಗ ವಿಚಿತ್ರ ಪ್ರಸಂಗ, ಅಲ್ಲಿ ಅದು ಸ್ವಯಂ ವ್ಯಕ್ತ, ಇದು ಸ್ವಯಂ ವ್ಯಕ್ತ, ಶ್ರೀರಂಗನೂ ಸ್ವಯಂ ವ್ಯಕ್ತ, ಶ್ರೀಮುಷ್ಟನೂ ಸ್ವಯಂ ವ್ಯಕ್ತ. ಅಲ್ಲಿಗೆ ಬಂದ ಆಚಾರ್ಯರು ಕೆಲವು ದಿವಸ ಇದ್ದು ಭಿಕ್ಷೆಗೆ ಅಂತ ಹೊರಟಿದ್ದಾರೆ. ಒಬ್ಬ ಮನೆಗೆ ಹೋಗ್ತಾ ಇದ್ದಾರೆ ಆಚಾರ್ಯ. ತಾವೇ ಮುಂದೆ ಬರೆದಿದ್ದು ಮಾತಾದ ಒಂದು, ಯತಿಗಳು ಭಿಕ್ಷೆಗೆ ಮನೆ ಮನೆಗೆ ಹೋಗಬೇಕು ಅಂತ ಹೇಳುತ್ತಾರೆ. ಒಂದು ಮನೆಗೆ ಹೋಗಬಾರದು, ಏಳು ಮನೆಗಿಂತ ಹೆಚ್ಚು ಹೋಗಬಾರದು ನಿಯಮದ ಒಂದು. ಒಂದು ಮನೆಗೆ ಭಿಕ್ಷಕ್ಕೆ ಹೋಗಬಾರದು, ಯಾಕೆ ಅದೇ ಅಟ್ಯಾಚ್ಮೆಂಟ್ ಶುರುವಾಗ್ತದೆ. ಆ ಏಳು ಮನೆಗಿಂತ ಜಾಸ್ತಿ ಆಗಬಾರದು, ಊಟನೇ ಜಾಸ್ತಿ ಆಗ್ತದೆ ಆಮೇಲೆ. ಆದ್ರಿಂದ 1-7 ಅಷ್ಟೇ, ಕಡಿಮೆ ಇನ್ನೂ ಕಡಿಮೆ ಬೇಕಾದ್ರೆ 3-5 ಹಾಗೆಲ್ಲ ಮಾಡಬಹುದು. 7 ಮ್ಯಾಕ್ಸಿಮಮ್, 1-3 ಮಿನಿಮಮ್, ಇದು ಪದ್ಧತಿ. ಈವನ್ ನಂಬರ್ ಆಗಬಾರದು. ಇದು ಪದ್ಧತಿ ಹೊರಟ್ರಂತೆ. ಒಬ್ಬರು ಮನೆ ಮುಂದೆ ಭಿಕ್ಷೆಗೆ ಅಂತ ಹೋಗ್ತಾ ಇದ್ದಾರೆ, ಸ್ವಲ್ಪ ಎತ್ತರದ ಜಾಗ. ಆಗ ಮನೆಯಲ್ಲಿ ಏನಾಗಿದೆ, ಒಬ್ಬ ಹೆಣ್ಣು ಮಗಳು ತುಂಬ ಗರ್ಭಿಣಿ, ಅವಳು ಕುಂಭದ ಕೊಡವನ್ನು ಹೊತ್ಕೊಂಡು ಮೇಲಕ್ಕೆ ಏರಿ ಬರ್ತಾ ಇದ್ದಾಳೆ. ಎತ್ತರದಲ್ಲಿ ಮನೆ ಇದೆ, ಸುತ್ತ ದಿನ್ನೆ ಅದೆಲ್ಲ ಕೊಡ. ಆಚಾರ್ಯ ಮನೆ ಬಂದಿದ್ದ, ಅವಳು ಆಗಷ್ಟೇ ಬಂದ್ಲಂತೆ. ತಕ್ಷಣ ಕೊಡ ಹಿಡಿಸ್ಬಿಟ್ಟು ಆಚಾರ್ಯ ನಮಸ್ಕಾರವನ್ನು ಮಾಡ್ತಾ, ಸ್ವಲ್ಪ ನಾನು ಭಿಕ್ಷೆ ಏರ್ಪಾಟು ಮಾಡ್ತೇನೆ, ತರ್ತೇನೆ ಒಳಗೆ, ನನ್ನ ಕ್ಷಮಿಸಬೇಕು, ತುಂಬ ನಿಮ್ಮನ್ನು ಕಾಯಿಸ್ತಾ ಇದ್ದೇನೆ, ನೀರು ತರಬೇಕಾಗಿತ್ತು ಅಂತ ಹೇಳಿ ಹೇಳಿಲ್ಲಂತೆ. ಆಚಾರ್ಯರು ನೋಡಿದ್ರಂತೆ, ಎಷ್ಟು ಕರುಣಾನುಗಳು ಮಧ್ವಾಚಾರ್ಯರು. ಒಂದು ಕ್ಷಣ ತಮ್ಮಲ್ಲಿ ದಂಡ ಇತ್ತಲ್ಲ, ನೆಲಕ್ಕೆ ಅಪ್ಪಳಿಸಿದ್ರಂತೆ, ಮತ್ತೆ ಅದನ್ನ ಒಂದ್ಸರಿ ತೊಡೆದ್ರಂತೆ. ಯಥಾ ಪ್ರಕಾರ ಕೊರಿತಾ ಇದೆ ನೆಲನಾದ ಒಂದು ನೋಡ್ ನೋಡ್ತಲಿಕ್ಕೆ ದೊಡ್ಡ ತೀರ್ಥ ದಂಡ ತೀರ್ಥ ಅಂತ ಶುರುವಾಗಿದೆ. ಇವತ್ತಿಗೆ ಶ್ರೀಮುಟ್ಟಕ್ಕೆ ಹೋಗಿ ದಂಡ ತೀರ್ಥ ಇವತ್ತಿಗೂ ಇದೆ. ನಾವೇ ದಂಡ ಆದ್ರಿಂದ ಅಲ್ಲಿ ಹೋಗೋದೇ ಇಲ್ಲ, ಅಲ್ಲಿ ಹೋಗಿ ನೋಡಬೇಕು ಶ್ರೀಮುಷ್ಟಕ್ಕೆ. ದೊಡ್ಡ ತೀರ್ಥ, ಅದರಲ್ಲಿ ಹಂಸ ಪಕ್ಷಿ ಇರುತ್ತದೆ, ಅಪೂರ್ವವಾದಂತಹ ಕಮಲ ಪುಷ್ಪಗಳು ಇರುತ್ತವೆ. ಅಂತ ತೀರ್ಥ, ದೊಡ್ಡ ತೀರ್ಥ ಅದು. ಒಂದು ವಾಸುದೇವ ತೀರ್ಥ, ಈ ದಂಡ ತೀರ್ಥ, ಅಲ್ಲಿ ಕಾಪುನ ದಂಡ ತೀರ್ಥ, ಇಲ್ಲೊಂದು ದಂಡ ತೀರ್ಥ. ಎಷ್ಟು ನೀರು ಕೊಟ್ಟಿದ್ದಾರೆ ಆಚಾರ್ಯರು ಗೊತ್ತಾ? 37 ಮಹಾ ಸರೋವರಗಳನ್ನು ಕೊಟ್ಟಿದ್ದ, ಸತ್ತೀರ್ಥಗಳನ್ನು ಕೊಟ್ಟಿದ್ದಾರೆ. ಅದು ತಲೆಗೆ, ಇದು ಹೊಟ್ಟೆಗೆ ಬರತಕ್ಕಂತ ತೀರ್ಥಗಳು. ಅಷ್ಟನ್ನು ಕೊಟ್ಟು, ಅಮ್ಮ ಇನ್ನು ಯೋಚನೆ ಮಾಡಬೇಕಾಗಿಲ್ಲ, ಈ ನೀರು ನಿಮಗೆಲ್ಲ ಸಿಗಲಿ. ಇಂಥ ಪವಾಡ ಬೀದಿಕೊಡರು ಮಾಡಿದ್ದಾರೆ ಒಂದಾದರೂ ಕೂಡ. ಎಷ್ಟು 800 ವರ್ಷವಾದರೂ ತೀರ್ಥಗಳು ಹಾಗೆ ಇದೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು, ನಾವು ಏನು ನೋಡಿಲ್ಲ, ಕೇರ್ ತಗೊಂಡಿಲ್ಲ, ಅವಾಗಿ ಉಳ್ಕೊಂಡಿದೆ. ಮಧ್ವ ಸಿದ್ಧಾಂತದ ಹಿರಿಮೆ ಎಂದರೆ ಅದೇನೆ, ಮಧ್ವ ಸಿದ್ಧಾಂತ ನಾವು ಯಾರೂ ಉಳಿಸಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಉಳು ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ದು ಮಾಡಿದ್ದೆ ಪ್ರಚಾರದಿಂದ ಬೇರೆ ಮತ ಉಳ್ಕೊಂಡಿವೆ. ಮಧ್ವ ಸಿದ್ಧಾಂತ ಪ್ರಚಾರದ ಉಳ್ಕೊಂಡಿಲ್ಲ, ಯಾತಕ್ಕೆ ಉಳ್ಕೊಂಡಿದ್ದೆ ಗೊತ್ತಾ? ತನ್ನ ಗಟ್ಟಿತನದ ಉಳ್ಕೊಂಡಿದೆ. ಅದು ಸ್ವತಃ ಶ್ರೇಷ್ಠ ಸಿದ್ಧಾಂತವಾದ್ದರಿಂದ ಅದು ಉಳ್ಕೊಂಡಿದೆ. ಅವರಂತೆ ನಾವೇನಾದ್ರು ಪ್ರಚಾರ ಮಾಡಿದ್ರೆ ಬಹುಶಃ ಜಗತ್ತಿನ ಎಲ್ಲರೂ ಮಧುರಾಗಿಬಿಡ್ತಾ ಇದ್ರು. ಇವತ್ತೇನಾದ್ರೂ ಸರಿಯಾಗಿ ಪ್ರಚಾರ ಮಾಡಿ ಬೇರೆ ಮತ್ತವ್ರು ಮಾಡ್ತಾರಲ್ಲ, ಮನೆ ಮನೆ ಕೊಡ್ತಾರೆ, ಬೀದಿ ಬೀದಿ ಕೊಡ್ತಾರೆ, ಎಂತೆಂಥ ಪಾಂಪ್ಲೆಟ್ಸ್ ಹಾಕ್ತಾರೆ, ಯಾವ ರೀತಿ ಇರುತ್ತೆ ಗೊತ್ತಾ? ಇವತ್ತು ನಮ್ಮ ಜನಕ್ಕೆ ನಮ್ಮ ಸಿದ್ಧಾಂತ ಎಷ್ಟು ದೊಡ್ಡದು ಅಂತ ಗೊತ್ತೇ ಆಗಿಲ್ಲ. ಇದು ಆಶ್ಚರ್ಯ, ಭಾರಿ ದೊಡ್ಡ ಸಿದ್ಧಾಂತ. ಸತ್ಯಲೋಕದವರು ಬಂದು ಹೇಳಬೇಕಾದ್ರೆ ಎಂಥ ಸಿದ್ಧಾಂತ ಇರಬೇಕು? ಅದರ ಸಿದ್ಧಾಂತವನ್ನು ಇವತ್ತು ಬೇರೆ ಜನ ನಮ್ಮ ಜನ ಬರಬೇಕು ನ್ಯಾಯವಾಗಿ. ನಮ್ಮವ್ರು ಬೇರೆ ಕಡೆ ಹೋಗ್ತಿದ್ದಾರೆ. ಇವತ್ತಿನ ದಿವಸ ಎಷ್ಟೋ ಜನ ಮಾತೃ ಸಂಖ್ಯೆ ಕಡಿಮೆ ಆಗಿದೆ, ತುಂಬಾ ಜನ ಗೊತ್ತಿಲ್ಲ. ಇವನ್ ಸುಮಾರು 100 ವರ್ಷಗಳಲ್ಲಿ ತುಂಬಾ ಜನ ಸಂಖ್ಯೆ ಮಾತ್ರ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಸಿದ್ಧಾಂತದ ತಪ್ಪಲ್ಲ, ಅದು ಸರಿಯಾಗಿ ಮುಟ್ಟದೆ ಹೋಗಿರೋ ತಪ್ಪದು. ಒಂದು ಇಂಥ ಮಹಿಮೆ ನೋಡಿದ್ರೆ ಯಾರು ನೋಡೋದಿಲ್ಲ. ಅಲ್ಲಿ ಹೋಗಿ ಶ್ರೀಮಠದಲ್ಲಿ ನೋಡಿ ಪರಮಾಶ್ಚರ್ಯ ಪಡ್ತೇವೆ. ಎಂಥ ಕರುಣಾಳುಗಳು! ಅವತ್ತು ಕೊಟ್ಟ ನೀರು ಇವತ್ತೂ ಇದೆ. ಆ ದಂಡತೀರ್ಥವನ್ನು ಮಾಡಿದ್ದಾರೆ. ಅಲ್ಲಿ ಪುರಾಣದಲ್ಲಿ ಹೇಳ್ತಾರೆ ಈ ಕಥೆನ. ಪುರಾಣದಲ್ಲಿ ಕಥೆ ಬರುತ್ತೆ, ಪ್ರಾಕ್ಟಿಕಲಿ ಅದಿದೆ. ಇದು ಆಶ್ಚರ್ಯ, ಮಧ್ವಯುದ್ಧದಲ್ಲಿ ಬಂದಿಲ್ಲ ಕಥೆ ಇದು. ಅವ್ರು ಹೇಳ್ತಾರೆ ಎಲ್ಲ ನಾನು ಬರದಿಲ್ಲ ಅಂತ ಅವರೇ ಹೇಳಿದ್ದಾರೆ. ಎಲ್ಲ ನಾವು ಬರದಿಲ್ಲ ಪುರಾಣದಲ್ಲಿ ಹೇಳ್ತಾರೆ. ಅದನ್ನ ನೆಪ ನಾವು ಪ್ರಿಂಟ್ ಮಾಡಿಸೋ ಅಭ್ಯಾಸನೇ ಇಟ್ಟಿಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡೋ ಕಾರಣನೇ ಇಲ್ಲ. ನಾವು ಪ್ರಿಂಟ್ ಮಾಡಿಸಿಲ್ಲ, ಮಾಸ್ಟರ್ ಓದೋದು ಇಲ್ಲ, ಅದು ಬೇರೆ ಮಾತು. ಶ್ರೀಮಷ್ಟು ಪ್ರಿಂಟ್ ಮಾಡಿಸಿದ್ದಾರೆ ಅದನ್ನ, ಶ್ರೀಮುಷ್ಟ ಮಹಾತ್ಮ ಪ್ರಿಂಟ್ ಅದರಲ್ಲಿ ಬರುತ್ತಿದೆ. ಇಷ್ಟು ಕೂಡ ಆಚಾರ್ಯರು ಈ ದಂಡತೀರ್ಥ ಮಹಾತ್ಮ ಅಂತ ಅಧ್ಯಾಯ ಪೂರ್ತಿ ಹೆಸರು ವೇಣುತೀರ್ಥ ಮಹಾತ್ಮ ಅಂತ ಕರೆದಿದ್ದಾರೆ. ಆಚಾರ್ಯ ವಾಯುದೇವರ ಅವತಾರ, ಅಲ್ಲಿಗೆ ಬಂದಿದ್ದು, ಅಲ್ಲಿ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಬಂದ ಹೆಂಗಸಿದ್ದಾಳೆ, ತುಂಬ ಗರ್ಭಿಣಿ, ಅವಳು ಕಾಂತಿ ಅಂತಕ್ಕಂಥ ವಸುಪತ್ನಿ ಅಂತ ಹೇಳಿದ್ದಾರೆ. ಅವಳು ಸಾಮಾನ್ಯ ಸ್ತ್ರೀ ಅಲ್ಲ, ವಸುಪತ್ನಿ. ಆಚಾರ್ಯರ ಸೇವೆಗೋಸ್ಕರ ಅವತಾರ ಮಾಡಿ ಬಂದಿದ್ದಾರೆ ಪುಣ್ಯಾತ್ಮಳು. ಆಚಾರ್ಯನ್ ನೋಡಬೇಕಾದ್ರೆ ಎಷ್ಟೋ ಜನ ಒಂದು ಪುಣ್ಯ ಬೇಕು, ಅಷ್ಟು ಪುಣ್ಯ ಸಾಮಾನ್ಯರು ಬರ್ತಾ ಇತ್ತಾ? ಒಬ್ಬ ವಸು ಸ್ತ್ರೀ ಅವಳು ಕಾಂತಿ ಅಂತ ಹೇಳಿ ಎಲ್ಲ ಪುರಾಣದಲ್ಲಿ ಹೇಳ್ತಾರೆ. ಅದನ್ನು ಅವರು ಪ್ರಿಂಟ್ ಮಾಡಿಸಿದ್ದಾರೆ ಶ್ರೀವೈಷ್ಣವರು. ಅದು ಬಹಳ ಇಂಪಾರ್ಟೆಂಟ್. ಅದು ಅದು ಆಚಾರ ಸಿದ್ಧಾಂತ ಎಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೆ, ಅವರ ಮಹಿಮೆ ಎಷ್ಟು ದೊಡ್ಡದು ಅಂತ ಹೇಳೋದು ದೃಷ್ಟಾಂತ ಇದು. ಆಚಾರ್ಯರು ಹೊಟ್ಟೆಗೆ ಬಟ್ಟೆಗೆ ಎಲ್ಲರಿಗೂ ಕೊಡ್ತಾರೆ. ಸ್ತ್ರೀಯರಿಗೆ ಅನುಗ್ರಹ ಮಾಡಿದ್ದಾರೆ, ಬಹಳ ಮುಖ್ಯ ಇದು. ಸ್ತ್ರೀಯರಿಗೆ ಅನುಗ್ರಹ ಮಾಡಿದ್ದಾರೆ. ಜಗತ್ತಿನ ಯಾವ ಮತದಲ್ಲೂ ಕೂಡ ಹೆಂಗಸರ ಬಗ್ಗೆ ಅನುಕಂಪದ ಮಾತು ಬಂದಿಲ್ಲ. ಮತ್ತೆ ಮತ್ತೆ ಅರ್ಥ ಮಾಡ್ಕೋಬೇಕು. ಜಗತ್ತಿನ ಯಾವ ಮತದವರು ಕೂಡ ಹೆಂಗಸರನ್ನ ತುಚ್ಛ ಭಾವನೆಯಿಂದ ನೋಡಿದ್ದಾರೆ ಹೊರತು ಆದರ ಭಾವದಿಂದ ಕಂಡಿಲ್ಲ. ಇವತ್ತು ಸ್ತ್ರೀ ಕುಲಕ್ಕೆ ಗೌರವ ಸಲ್ಲಿಸತ ಒಂದೇ ಒಂದು ಸಿದ್ಧಾಂತ ಮಧ್ವ ಸಿದ್ಧಾಂತ ಎಂಬುದನ್ನ ನಾವೆಂದೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆಚಾರ ಭಾರಿ ಕೊಂಡಾಡ್ತಾರೆ ಸ್ತ್ರೀಯರು. ಎಂತ ಸರಸ್ವತಿ ಭಾರತಿ ಸ್ತ್ರೀ ದೇವತೆಗಳವರೆಲ್ಲ ಕೂಡ ಆಚಾರ್ಯ ಜನ್ಮ ಕೊಟ್ಟ ತಾಯಿ ಎಷ್ಟು ಪುಣ್ಯಾತ್ಮರಿರ್ಬೇಕು ಲೆಕ್ಕ ಹಾಕಿ, ಮತ್ತು ರಾಘವೇಂದ್ರ ಸ್ವಾಮಿಗಳ ಹೆಂಡತಿ ಹೇಗಿರಬೇಕು ಲೆಕ್ಕ ಹಾಕಿ, ಪುರಂದರದಾಸರ ಹೆಂಡತಿ ಸತ್ಯ ಸರಸ್ವತಿ ಬಾಯಿ ಹೇಗಿರಬೇಕು, ಸ್ತ್ರೀಯರಿಗೆ ಎಷ್ಟು ಮರ್ಯಾದೆ ಇದೆ, ಅದನ್ನು ಯಾರೂ ಫಾಲೋ ಮಾಡಿದ್ದಿಲ್ಲ. ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಇರೋದು. ಎಷ್ಟೋ ಮತಗಳು ಸ್ತ್ರೀಯರಿಗೆ ಮೋಕ್ಷವೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನಡಿ ಅಂತೇಳಿ. ಆಶ್ಚರ್ಯ, ಆ ಮತಗಳು ಓಡಾಡ್ತಿರ್ತಾರೆ, ಬ್ಯಾನರ್ಸ್ಗಳು ಓಡಾಡ್ತಿರ್ತಾರೆ. ಆ ಮತವ್ರು ಹೇಳಿದರೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ, ಇವ್ರಿಗೆ ಗೊತ್ತೇ ಇಲ್ಲ, ಬ್ಯಾನರ್ ಹಿಡ್ಕೊಂಡು ಜೈ ಅಂತ ಓಡಾಡ್ತಿರ್ತಾರೆ. ಎಷ್ಟು ಆಶ್ಚರ್ಯ! ನಿಜವಾಗಲೂ ಮಧ್ವಾಚಾರ್ಯ ಹೇಳ್ತಾರೆ, ಮೋಕ್ಷಕ್ಕೆ ಜಾತಿ ಮತ ಇದು ಯಾವುದು ಮುಖ್ಯ ಅಲ್ಲ, ಗಂಡಸೋ ಹೆಂಗಸೋ ಯಾವುದು ಮುಖ್ಯ ಅಲ್ಲ. ಹರಿರೇವ ತರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ, ಹರಿ ಸರ್ವೋತ್ತಮತ್ವ ವಾಯು ಜೀವತ್ವತ್ವ ಒಪ್ಪಿದರೆ ಮೋಕ್ಷ ಗ್ಯಾರಂಟಿ. ನಾವು ಒಪ್ಪದೆ ಹೋದ್ರೆ ಮೋಕ್ಷ ಏ ಗ್ಯಾರಂಟಿ, ಸಿಗದೇ ಇರೋದು ಗ್ಯಾರಂಟಿ ಅಷ್ಟೇ. ಅದು ಸಿಗೋದು ಗ್ಯಾರಂಟಿ, ಸಿಗದೇ ಇರೋದು ಗ್ಯಾರಂಟಿ. ಜಾತಿಯನ್ನು ಮೀರಿ ವಿಚಾರ ಮಾಡಿದ ಮಧ್ವಾಚಾರ್ಯ ಒಬ್ಬರೇ. ಲಿಂಗವನ್ನು ಮೀರಿ ವಿಚಾರ ಮಾಡಿದ ಮಂಸಾಚಾರ ಹೋದ್ರೇನೆ, ಉಳಿದವರೆಲ್ಲ ಸೀಮಿತವಾದ ವಿಚಾರ ಮಾಡಿದ್ದಾರೆ. ಜನ ಗೊತ್ತಿಲ್ಲ ಇದು ನಿಜವಾದ ಆಶ್ಚರ್ಯ ಅಂತ ಕೇಳಿದರೆ ಗೊತ್ತಾದರೆ ಮಾತ್ರ. ಇವತ್ತು ಜಗದ್ಗುರುಗಳು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಒಬ್ಬರೇನೆ. ಹೀಗೆ ಜಗತ್ತಿಗೆ ಸಂದೇಶ ಕೊಟ್ಟ ಗುರುಗಳು ಅವರು, ಕೂಲಿಗೆ ಸಂದೇಶ ಕೊಡಲಿಲ್ಲ, ಜಗತ್ತಿಗೆ ಸಂದೇಶ ಕೊಟ್ಟ ಗುರುಗಳು ಮಧ್ವಾಚಾರ್ಯರು. ಮುಂದೆ ಅಲ್ಲಿಂದ ಹೊರಟು ಬಂದರಂತೆ. ಸಂಚಾರ ಮಾಡ್ತಾ ಮಾಡ್ತಾ ಅವರು ಬಂದ ಸ್ಥಳ ಮತ್ತೆ ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾರೆ. ಒಬ್ಬ ಅಲ್ಲಿ ದೊಡ್ಡ ಸಿದ್ಧ ಪುರುಷ ಕೂತಿದ್ದ ದಾರಿಯೊಳಗೆ, ಸೋದ್ಯದಲ್ಲಿ ಬಂದಿಲ್ಲ, ಭಾವಪ್ರಕಾಶಿಕೆಯಲ್ಲಿ ಬರುತ್ತೆ. ಒಬ್ಬ ಸೊಳ್ಳೆ ಮಂತ್ರಜ್ಞ ಅವನು ಕೂತಿದ್ದಾನೆ. ಆಚಾರ ಅಲ್ಲಿ ಬಂದರಂತೆ, ಅನುಗ್ರಹ ಮಂತ್ರ ತಿಳ್ಕೊಂಡು ಅನುಗ್ರಹ ಮಾಡಿದಂತಲೇ ಬಂದಿದ್ದಾರೆ. ಅವನಿಗೆ ಸ್ವಲ್ಪ ಅಹಂಕಾರ ಇತ್ತಂತೆ. ಅವ್ನು ಹೇಳ್ಕೊಡ್ತಾನೆ, ನಾನು ಭಾರಿ ಮಂತ್ರಜ್ಞ ಭಾರಿ ಶಾಸ್ತ್ರಜ್ಞ ಅಂತ ಹೇಳ್ಕೊಂಡ್ಬಿಡ್ತಾರೆ. ಇಷ್ಟು ಹೇಳ್ಕೊಂಡ್ರೆ ತಪ್ಪಲ್ಲ, ನಮ್ಮ ಜನ ಅವತಾರ ಪುರುಷ ಅಂತ ಹೇಳ್ಕೊಳ್ಳೋ ಜನ ಇರ್ತಾರೆ ನಮ್ಮಲ್ಲಿ. ಇವತ್ತು ನಾ ಪುರಂದ್ರದಾಸರ ಅವತಾರ, ಜಗನ್ನಾಥರ ಅವತಾರ, ಏಕಾಶಿ ಊಟ ಹೊಡಿತಾ ಕೂತಿರ್ತಾರೆ, ಜಗನ್ನಾಥರ ಅವತಾರ ಅಂತೇವರು. ಏನು ಸಾಯ್ಬೇಕು ಈ ಜನಗಳು, ಇಂಥ ಸಿಕ್ಕಾಬಿಟ್ಟು ಜನ ಇದ್ದಾರೆ ಇಂಥವ್ರು, ಅಂಥವರೇ ಜಾಸ್ತಿ ಸ್ವಲ್ಪ ಜನಕ್ಕಿಂತ. ಅವ್ರು ಹೇಳ್ತಾರೆ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯ ಇದೆ, ಅಶನವೆರಡೊತ್ತುಣ್ಣದೆ